ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 16/10/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ನಾನು ಶರೀರದಿಂದ ಭಿನ್ನ ಆದಂತಹ ಆತ್ಮ ಆಗಿದ್ದೇನೆ ಎಂದು ಅಭ್ಯಾಸವನ್ನು ಮಾಡಿ. ಆಗ ನಾನು ಶರೀರದಿಂದ ಭಿನ್ನ ಆದಂತಹ ಆತ್ಮ ಎಂದು ನಿಮಗೆ ಅನುಭವ ಆಗಬೇಕು. ಇದಕ್ಕೆ ಬದುಕಿರುವಾಗಲೇ ಸಾಯುವುದು ಎಂದು ಕರೆಯಲಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಏಕಾಂತದ ಅರ್ಥ ಏನಾಗಿದೆ? ಏಕಾಂತದಲ್ಲಿ ಕುಳಿತು ನೀವು ಯಾವೊಂದು ಅನುಭವವನ್ನು ಮಾಡಬೇಕು? ಉತ್ತರ, ಏಕಾಂತದ ಅರ್ಥವೇ ಆಗಿದೆ ಒಬ್ಬ ತಂದೆಯ ನೆನಪಿನಲ್ಲಿ ಈ ಶರೀರದ ಅಂತ್ಯ ಆಗಬೇಕು. ಅಂದರೆ ತಂದೆಯ ನೆನಪಿನಲ್ಲಿ ಶರೀರದ ಅಂತ್ಯ ಆಗಬೇಕು. ಇದಕ್ಕೆ ಏಕಾಂತ ಎಂದು ಕರೆಯಲಾಗುತ್ತದೆ. ಅಂದರೆ ಏಕಾಂತದಲ್ಲಿ ಕುಳಿತು ಎಂತಹ ಅನುಭವವನ್ನು ಮಾಡಬೇಕು? ಅಂದರೆ ನಾನು ಆತ್ಮ ಆಗಿದ್ದೇನೆ, ಆತ್ಮನಾದ ನಾನು ಈ ಶರೀರ ಅನ್ನುವ ಚರ್ಮವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇನೆ. ತಂದೆಯ ನೆನಪನ್ನು ಬಿಟ್ಟರೆ ಬೇರೆ ಯಾರ ನೆನಪೂ ಬರಬಾರದು. ಕುಳಿತು ಕುಳಿತಂತೆ ಅಶರೀರಿಯಾಗಿ ಬಿಡಬೇಕು. ನಾನು ಈ ಶರೀರದಿಂದ ಸತ್ತು ಹೋಗಿದ್ದೇನೆ ಎಂದು ನಿಮಗೆ ಅನುಭವ ಆಗಬೇಕು. ಕೇವಲ ನಾನು ಆತ್ಮ ಆಗಿದ್ದೇನೆ, ನಾನು ಶಿವತಂದೆಗೆ ಮಗು ಆಗಿದ್ದೇನೆ ಅನ್ನುವ ಅಭ್ಯಾಸದ ಮೂಲಕ ದೇಹಾಭಿಮಾನ ಸಮಾಪ್ತಿಯಾಗುತ್ತಾ ಹೋಗುತ್ತದೆ. ಓಂ ಶಾಂತಿ. ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ಮೊಟ್ಟ ಮೊದಲು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ನಿಮ್ಮ ಬುದ್ಧಿ ಬೇರೆ ಯಾವ ಕಡೆಯೂ ಹೋಗಬಾರದು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾನು ಆತ್ಮ ಆಗಿದ್ದೇನೆ, ಆತ್ಮನಾದ ನಾನು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ಆತ್ಮ ಅವಿನಾಶಿಯಾಗಿದೆ, ಈ ಶರೀರ ವಿನಾಶಿಯಾಗಿದೆ. ಅಂದ ಮೇಲೆ ಮಕ್ಕಳಾದ ನೀವು ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಬೇಕು. ನಾನು ಆತ್ಮ ಆಗಿದ್ದೇನೆ, ಬಲೆ ನಾನು ಈ ಕರ್ಮೇಂದ್ರಿಯದ ಮೂಲಕ ಕೆಲಸವನ್ನು ತೆಗೆದುಕೊಳ್ಳಬಹುದು ಅಥವಾ ಕರ್ಮೇಂದ್ರಿಯದ ಮೂಲಕ ಕೆಲಸವನ್ನು ತೆಗೆದುಕೊಳ್ಳದೇ ಇರಬಹುದು. ಸ್ವಯಂ ಅನ್ನು ಶರೀರದಿಂದ ಭಿನ್ನ ಆದಂತಹ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ಈ ದೇಹವನ್ನು ಮರೆಯುತ್ತಾ ಹೋಗಿ. ನಾನು ಸ್ವತಂತ್ರ ಆತ್ಮನಾಗಿದ್ದೇನೆ, ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ನಾನೀಗ ಬೇರೆ ಯಾರನ್ನೂ ನೆನಪು ಮಾಡಬಾರದು. ಬದುಕಿರುವಾಗಲೇ ಸತ್ತಿರುವಂತಹ ಸ್ಥಿತಿಯಲ್ಲಿ ಇರಬೇಕು. ಆತ್ಮನಾದ ನಾನು ಈಗ ಒಬ್ಬ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿರಬೇಕು. ಇನ್ನು ನಾನು ಈ ಜಗತ್ತಿನಿಂದ ಸತ್ತು ಹೋಗಿದ್ದೇನೆ, ಈ ಮನೆಯಿಂದ ಸತ್ತು ಹೋಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು. ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಎಂದು ಹೇಳುತ್ತಾರೆ. ಈಗ ನೀವು ಬದುಕಿರುವಾಗಲೇ ಸಾಯಬೇಕು. ಆತ್ಮನಾದ ನಾನು ಶಿವತಂದೆಗೆ ಮಗು ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು. ಈ ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಶರೀರದ ಅಭಿಮಾನವನ್ನು ತ್ಯಾಗ ಮಾಡಿ. ಇದು ಹಳೆಯ ಶರೀರ ಆಗಿದೆ, ಹಳೆಯ ವಸ್ತುವನ್ನು ತ್ಯಾಗ ಮಾಡಲಾಗುತ್ತದೆ. ಸ್ವಯಂ ಅನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ತಂದೆಯ ಬಳಿ ಹೋಗಬೇಕು. ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮಗೆ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆಗಿಬಿಡುತ್ತದೆ. ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ಅಂದ ಮೇಲೆ ಈ ಹಳೆಯ ಜಗತ್ತನ್ನು ನಾನೇಕೆ ನೆನಪು ಮಾಡಬೇಕು? ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆಗೆ ಸ್ವಯಂ ಈ ರೀತಿ ಪರಿಶ್ರಮವನ್ನು ಪಡಬೇಕು. ಏಕಾಂತದಲ್ಲಿ ಕುಳಿತು ಹಳೆಯ ಜಗತ್ತನ್ನು ಮರೆತು ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು. ಭಕ್ತಿ ಮಾರ್ಗದಲ್ಲಿ ಕುಟೀರದ ಒಳಗಡೆ ಹೋಗಿ ಕುಳಿತು ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ, ಪೂಜೆಯನ್ನು ಮಾಡುತ್ತಾರೆ. ನೀವು ಕೂಡ ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡಿ. ಆಗ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆಗುತ್ತದೆ. ನೀವೀಗ ಬಾಯಿಂದ ಏನನ್ನೂ ಹೇಳಬಾರದು. ಇದು ಬುದ್ಧಿಯ ಮಾತಾಗಿದೆ. ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುವಂತಹ ತಂದೆಯಾಗಿದ್ದಾರೆ. ಶಿವತಂದೆ ಪುರುಷಾರ್ಥವನ್ನು ಮಾಡುವುದಿಲ್ಲ. ಶಿವತಂದೆ ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಇಲ್ಲ. ಈ ಬ್ರಹ್ಮ ತಂದೆ ಪುರುಷಾರ್ಥವನ್ನು ಮಾಡುತ್ತಾರೆ. ಪುನಃ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ. ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಈ ರೀತಿ ಕುಳಿತು ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಿ. ಈಗ ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕು. ಈ ಶರೀರವನ್ನು ಇಲ್ಲೇ ತ್ಯಾಗ ಮಾಡಬೇಕು. ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದರಿಂದ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ಆಂತರ್ಯದಲ್ಲಿ ಇದೇ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು. ಬಾಹ್ಯ ರೂಪದಲ್ಲಿ ನಾವು ಯಾವ ಮಾತನ್ನೂ ಮಾತನಾಡಬಾರದು. ಭಕ್ತಿ ಮಾರ್ಗದಲ್ಲೂ ಕೂಡ ಬ್ರಹ್ಮ ತತ್ವವನ್ನು ಕೆಲವರು ನೆನಪು ಮಾಡುತ್ತಾರೆ, ಕೆಲವರು ಶಿವತಂದೆಯನ್ನು ನೆನಪು ಮಾಡುತ್ತಾರೆ. ಆದರೆ ಆ ನೆನಪು ಯಥಾರ್ಥವಾದ ನೆನಪಲ್ಲ. ಪರಮಾತ್ಮ ತಂದೆಯ ಪರಿಚಯವೇ ಗೊತ್ತಿಲ್ಲ ಅಂದ ಮೇಲೆ ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ? ಈಗ ನಿಮಗೆ ಪರಮಾತ್ಮ ತಂದೆಯ ಪರಿಚಯ ಸಿಕ್ಕಿದೆ. ಬೆಳಗ್ಗೆ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ಸ್ವಯಂನ ಜೊತೆಗೆ ಸ್ವಯಂ ಈ ರೀತಿ ಮಾತನಾಡಿಕೊಳ್ಳಿ. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಬಾಬಾ, ನಾನೀಗ ನಿಮ್ಮ ಸತ್ಯ ಮಡಿಲಿಗೆ ಬಂದೇ ಅಂದರೆ ಬಂದೇ ಬಿಟ್ಟೆ ಎಂದು ಹೇಳಬೇಕು. ಅದು ಆತ್ಮಿಕ ಮಡಿಲಾಗಿದೆ, ಅಂದರೆ ಶಿವತಂದೆಯ ಮಡಿಲು ಆತ್ಮಿಕ ಮಡಿಲಾಗಿದೆ. ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಈ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ. ಈಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ, ತಂದೆಯಲ್ಲಿ ಚಕ್ರದ ಸಂಪೂರ್ಣ ಜ್ಞಾನ ಇದೆ. ಆ ಚಕ್ರದ ಜ್ಞಾನವನ್ನು ಪರಮಾತ್ಮ ತಂದೆ ನಿಮಗೆ ನೀಡುತ್ತಾರೆ. ಪರಮಾತ್ಮ ತಂದೆ ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಿದ್ದಾರೆ. ಮೂರೂ ಕಾಲ ಅಂದರೆ ಆದಿ ಮಧ್ಯ ಅಂತ್ಯದ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಪರಮ ಆತ್ಮ ಆಗಿದ್ದಾರೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಈಗ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇದೆಲ್ಲ ಅದ್ಭುತವಾದ ಜ್ಞಾನದ ಮಾತಾಗಿದೆ. ಭಗೀರಥನ ತನುವಿನಲ್ಲಿ ಪರಮಾತ್ಮ ತಂದೆ ವಿರಾಜಮಾನ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಅವತರಿತ ಆಗುವಂತಹ ಭಗೀರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮನ ಇನ್ನೊಂದು ಆತ್ಮ ಕೂಡ ಇದೆ ತಾನೆ. ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಈ ಜನ್ಮ ಆಗಿದೆ. ಬ್ರಹ್ಮ ತಂದೆ ನಂಬರ್ ಒನ್ ಪಾವನ ಆಗುತ್ತಾರೆ. ನಂತರ ಪುನಃ ಬ್ರಹ್ಮ ತಂದೆ ನಂಬರ್ ಒನ್ ಪತಿತ ಆಗುತ್ತಾರೆ. ಬ್ರಹ್ಮ ತಂದೆ ಎಂದು ಸ್ವಯಂ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಬ್ರಹ್ಮ ತಂದೆ ಎಂದೂ ಸ್ವಯಂ ವಿಷ್ಣು ಎಂದು ಹೇಳಿಕೊಳ್ಳುವುದಿಲ್ಲ. ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಪಾವನ ಆತ್ಮರು ಒಬ್ಬರೂ ಇಲ್ಲ, ಎಲ್ಲರೂ ಪತಿತರಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಈ ರೀತಿ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದರಿಂದ ನಿಮಗೆ ಖುಷಿ ಇರುತ್ತದೆ. ಈ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಲು ಇಲ್ಲಿ ಏಕಾಂತದ ಅವಶ್ಯಕತೆ ಇದೆ. ಒಬ್ಬ ತಂದೆಯ ನೆನಪಿನಲ್ಲಿ ನಾವು ತಲ್ಲೀನ ಆಗಬೇಕು. ಒಬ್ಬ ತಂದೆಯ ನೆನಪಿನಲ್ಲೇ ಈ ಶರೀರದ ಅಂತ್ಯ ಆಗಬೇಕು. ಇದಕ್ಕೆ ಏಕಾಂತ ಎಂದು ಕರೆಯಲಾಗುತ್ತದೆ. ಒಬ್ಬ ತಂದೆಯ ನೆನಪಿನಲ್ಲಿ ನಮ್ಮ ಶರೀರದ ಅಂತ್ಯ ಆದಾಗ ಈ ಚರ್ಮದ ಶರೀರದಿಂದ ನಾವು ಮುಕ್ತ ಆಗುತ್ತೇವೆ. ಸನ್ಯಾಸಿಗಳು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ ಅಥವಾ ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಿರುತ್ತಾರೆ. ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾ ಅವರ ಶರೀರದ ಅಭಿಮಾನವೇ ಸಮಾಪ್ತಿಯಾಗುತ್ತದೆ. ನಾನೀಗ ಹೋಗಿ ಬ್ರಹ್ಮಾಂಡದಲ್ಲಿ ಲೀನ ಆಗಬೇಕು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಕೇವಲ ಏಕಾಂತದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿರುತ್ತಾರೆ. ತಪಸ್ಸನ್ನು ಮಾಡುತ್ತಾ ಕುಳಿತಲ್ಲೇ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಪೆಟ್ಟನ್ನು ತಿನ್ನುವ ಮಾತೇ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು. ಅಂತಿಮ ಸಮಯದಲ್ಲಿ ಒಬ್ಬ ಶಿವತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ನಮಗೆ ಬರಬಾರದು. ನಾವು ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು. ಇನ್ನು ತಂದೆಯನ್ನು ನೆನಪು ಮಾಡಲು ಸಮಯವನ್ನು ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಯುವ ಆಸಕ್ತಿ ಇರುತ್ತದೆ. ಇದು ಶಿಕ್ಷಣ ಆಗಿದೆ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳದೇ ಇರುವ ಕಾರಣ ತಂದೆ, ಶಿಕ್ಷಕ, ಗುರು ಎಲ್ಲರನ್ನೂ ಮರೆತು ಬಿಡುತ್ತಾರೆ. ಏಕಾಂತದಲ್ಲಿ ಕುಳಿತು ಈ ರೀತಿ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಿ. ಗೃಹಸ್ಥಿಗಳ ಮನೆಯಲ್ಲಿ ವೈಬ್ರೇಷನ್ ಸರಿ ಇರುವುದಿಲ್ಲ. ಅದಕ್ಕೋಸ್ಕರ ಗೃಹಸ್ಥಿಗಳು ಸಪರೇಟ್ ಆಗಿ ಒಂದು ಕುಟೀರವನ್ನು ಮಾಡಿಕೊಂಡು ಕುಟೀರದಲ್ಲಿ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಿ. ಮಾತೆಯರಿಗೆ ಹಗಲಿನ ಸಮಯದಲ್ಲೂ ಕೂಡ ತಂದೆಯನ್ನು ನೆನಪು ಮಾಡಲು ಸಮಯ ಸಿಗುತ್ತದೆ. ಮಕ್ಕಳು ಮುಂತಾದವರು ಶಾಲೆಗೆ ಹೋಗುತ್ತಾರೆ, ಆಗ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡಬೇಕು. ನಿಮ್ಮೆಲ್ಲರಿಗೂ ಒಂದೇ ಮನೆಯಿದೆ. ಪರಮಾತ್ಮ ತಂದೆಗೆ ಎಷ್ಟೊಂದು ಮನೆಯಿದೆ ಮತ್ತು ತಂದೆಯ ಮನೆಯ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ. ಮನುಷ್ಯರಿಗೆ ಉದ್ಯೋಗ ವ್ಯವಹಾರದ ಚಿಂತೆ ಇರುತ್ತದೆ. ಉದ್ಯೋಗ ವ್ಯವಹಾರದ ಚಿಂತೆ ಜಾಸ್ತಿಯಾದಾಗ ಮನುಷ್ಯರಿಗೆ ನಿದ್ದೆ ಕೂಡ ಬರುವುದಿಲ್ಲ. ಇದು ಕೂಡ ವ್ಯಾಪಾರ ಆಗಿದೆ. ಪರಮಾತ್ಮ ತಂದೆ ಎಷ್ಟು ದೊಡ್ಡ ಅಕ್ಕಸಾಲಿಗ ಆಗಿದ್ದಾರೆ. ಪರಮಾತ್ಮ ತಂದೆ ಬಹಳ ದೊಡ್ಡ ಎಕ್ಸ್ಚೇಂಜ್ ಮಾಡುವಂತಹ ವ್ಯಾಪಾರವನ್ನು ಮಾಡುತ್ತಾರೆ. ಹಳೆಯ ಶರೀರವನ್ನು ತೆಗೆದುಕೊಂಡು ಹೊಸ ಶರೀರವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಮಾರ್ಗವನ್ನು ತೋರಿಸುತ್ತಾರೆ. ಪರಮಾತ್ಮ ತಂದೆ ಇದೇ ಉದ್ಯೋಗವನ್ನು ಮಾಡಬೇಕು. ಈ ವ್ಯಾಪಾರ ಬಹಳ ದೊಡ್ಡ ವ್ಯಾಪಾರ ಆಗಿದೆ. ವ್ಯಾಪಾರಿಗಳಿಗೆ ವ್ಯಾಪಾರವನ್ನು ಮಾಡುವ ವಿಚಾರ ನಡೆಯುತ್ತಿರುತ್ತದೆ. ಬ್ರಹ್ಮ ತಂದೆ ಬಹಳಷ್ಟು ರೂಪದಲ್ಲಿ ಶಿವತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡುತ್ತಾರೆ. ನಂತರ ಬ್ರಹ್ಮ ತಂದೆ ಸ್ವಯಂ ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಕೂಡ ಈ ರೀತಿ ತಂದೆಯನ್ನು ನೆನಪು ಮಾಡಿ, ಈ ರೀತಿ ತಂದೆಯನ್ನು ನೆನಪು ಮಾಡಿ ಎಂದು. ಎಷ್ಟು ಜಾಸ್ತಿ ಸಮಯ ನೀವು ತಂದೆಯನ್ನು ನೆನಪು ಮಾಡುತ್ತೀರೋ, ಎಷ್ಟು ಜಾಸ್ತಿ ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸ್ವತಃ ನಿಮಗೆ ನಿದ್ದೆ ಬರುವುದೇ ಇಲ್ಲ. ಅಂದರೆ ಸ್ವತಃ ನಿಮ್ಮ ನಿದ್ದೆ ಸಮಾಪ್ತಿಯಾಗುತ್ತದೆ. ಆತ್ಮಕ್ಕೆ ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಖುಷಿಯಾಗುತ್ತದೆ. ಸಂಪಾದನೆ ಆಗುವಾಗ ಆತ್ಮಕ್ಕೆ ಖುಷಿಯಾಗುತ್ತದೆ. ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಮನುಷ್ಯರು ರಾತ್ರಿಯ ಸಮಯದಲ್ಲೂ ಕೂಡ ಜಾಗೃತರಾಗಿ ಎದ್ದಿರುತ್ತಾರೆ. ಸೀಸನ್ನ ಸಮಯದಲ್ಲಿ ಸಂಪೂರ್ಣ ರಾತ್ರಿ ಅಂಗಡಿಯನ್ನು ತೆರೆದಿರುತ್ತಾರೆ. ಸೀಸನ್ ಬಂದಾಗ ರಾತ್ರಿಯೆಲ್ಲ ಅಂಗಡಿಯನ್ನು ತೆರೆದು ವ್ಯಾಪಾರವನ್ನು ಮಾಡುತ್ತಾರೆ. ನಿಮ್ಮ ಈ ಸಂಪಾದನೆಯಲ್ಲೂ ಕೂಡ ರಾತ್ರಿಯ ಸಮಯದಲ್ಲಿ ನಿಮಗೆ ಚೆನ್ನಾಗಿ ಸಂಪಾದನೆ ಆಗುತ್ತದೆ ಮತ್ತು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನಿಮಗೆ ಚೆನ್ನಾಗಿ ಸಂಪಾದನೆ ಆಗುತ್ತದೆ. ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ, ತ್ರಿಕಾಲದರ್ಶಿಗಳಾಗುತ್ತೀರಾ. 21 ಜನ್ಮಕ್ಕೋಸ್ಕರ ನೀವೀಗ ಹಣವನ್ನು ಸಂಗ್ರಹ ಮಾಡಿಕೊಳ್ಳುತ್ತೀರಾ. ಮನುಷ್ಯರು ಶ್ರೀಮಂತರಾಗುವುದಕ್ಕೋಸ್ಕರ ಎಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಾರೆ. ನೀವೀಗ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯ ನೆನಪಿನ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ. ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೇ ಇದ್ದರೆ ನಿಮಗೆ ನೀವೇ ಬಹಳಷ್ಟು ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೇ ಇದ್ದರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ಏಕೆಂದರೆ ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಜಾಸ್ತಿ ಇದೆ. ಈಗ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತ್ರಿಕಾಲದರ್ಶಿಗಳಾಗಬೇಕು. ಇದು ಅವಿನಾಶಿ ಧನ ಆಗಿದೆ. ಅರ್ಧ ಕಲ್ಪಕ್ಕೋಸ್ಕರ ಈ ಅವಿನಾಶಿ ಹಣವನ್ನು ಸಂಗ್ರಹ ಮಾಡಿಕೊಳ್ಳಬೇಕು. ನಿಮ್ಮ ಈ ಜೀವನ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ. ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನ ರತ್ನವನ್ನು ತೆಗೆಯಬೇಕು. ವಿಚಾರ ಸಾಗರ ಮಂಥನವನ್ನು ಮಾಡಿ ರತ್ನವನ್ನು ಹುಡುಕಬೇಕು. ಹೇಗೆ ಬ್ರಹ್ಮ ತಂದೆ ಸ್ವಯಂ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ, ಬ್ರಹ್ಮ ತಂದೆ ಮಕ್ಕಳಿಗೂ ಕೂಡ ಯುಕ್ತಿಯನ್ನು ತಿಳಿಸುತ್ತಾರೆ. ಮಕ್ಕಳು ತಂದೆಗೆ ಹೇಳುತ್ತಾರೆ, ಬಾಬಾ ಮಾಯಿಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಸ್ವಯಂಗೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳಿ. ಈ ಸಂಪಾದನೆಯೇ ಕೆಲಸಕ್ಕೆ ಬರುತ್ತದೆ. ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು. ಮಂದಿರಕ್ಕೆ ಹೋಗಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ನಿಮಗೆ ಸಮಯ ಇದ್ದರೆ ಮಂದಿರಕ್ಕೆ ಹೋಗಿ ಬಹಳಷ್ಟು ಸೇವೆಯನ್ನು ಮಾಡಿ. ಸದಾ ಬ್ಯಾಡ್ಜ್ ಅನ್ನು ಹಾಕಿಕೊಂಡಿರಬೇಕು. ಆಗ ನೀವು ಆತ್ಮಿಕ ಮಿಲಿಟರಿಯವರಾಗಿದ್ದೀರಾ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ನಾವೀಗ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದೇವೆ ಎಂದು ನೀವು ಬರೆಯುತ್ತೀರಾ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಈಗ ದೇವತಾ ಧರ್ಮ ಇಲ್ಲ. ಈಗ ಪುನಃ ಪರಮಾತ್ಮ ತಂದೆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಲಕ್ಷ್ಮೀ ನಾರಾಯಣ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ. ಯಾವ ಸಮಯದಲ್ಲಿ ಬೇಕಾದರೂ ಈ ಟ್ರಾನ್ಸ್ಲೇಟ್ನ ಚಿತ್ರವನ್ನು ಬ್ಯಾಟರಿಯ ಜೊತೆಗೆ ತೆಗೆದುಕೊಂಡು ಹೋಗಿ ನೀವು ಪರಿಕ್ರಮಣೆಯನ್ನು ಮಾಡಬಹುದು. ಮತ್ತು ನೀವು ಎಲ್ಲರಿಗೂ ಹೇಳಬೇಕು, ಈಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು. ಈ ಲಕ್ಷ್ಮೀ ನಾರಾಯಣರ ಚಿತ್ರ ಎಲ್ಲಾ ಚಿತ್ರಕ್ಕಿಂತ ಬಹಳ ಫಸ್ಟ್ ಕ್ಲಾಸ್ ಆದ ಚಿತ್ರ ಆಗಿದೆ. ಈ ಚಿತ್ರ ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ಕೇವಲ ಒಬ್ಬ ಲಕ್ಷ್ಮೀನಾರಾಯಣರಷ್ಟೇ ಇರಲಿಲ್ಲ, ಸಂಪೂರ್ಣ ಲಕ್ಷ್ಮೀನಾರಾಯಣರ ರಾಜ್ಯಧಾನಿಯೇ ಇತ್ತು. ಈ ಸ್ವರಾಜ್ಯವನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನಾವು ಗೀತೆಯ ಸಪ್ತಾಹವನ್ನು ಆಚರಣೆ ಮಾಡುತ್ತೇವೆ ಎಂದು ಎಲ್ಲರೂ ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಲ್ಪದ ಮೊದಲಿನಂತೆ ಈ ಎಲ್ಲಾ ಪ್ಲಾನ್ಗಳ ರಚನೆ ಆಗುತ್ತಿದೆ. ಪರಿಕ್ರಮಣೆಯನ್ನು ಮಾಡುವುದಕ್ಕೋಸ್ಕರ ಚಿತ್ರವನ್ನು ತೆಗೆದುಕೊಂಡು ಹೋಗಬೇಕು. ನೀವು ಶಾಂತಿ ಯಾತ್ರೆಯನ್ನು ಮಾಡುವಾಗ ಚಿತ್ರವನ್ನೂ ಕೂಡ ತೆಗೆದುಕೊಂಡು ಹೋಗಬೇಕು. ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಎಲ್ಲರೂ ಬಹಳಷ್ಟು ಖುಷಿ ಪಡುತ್ತಾರೆ. ನೀವೀಗ ತಿಳಿಸುತ್ತೀರಾ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಿ, ಅಂದರೆ ಮನ್ ಮನಾಭವ ಎಂದು ನೀವೀಗ ಹೇಳುತ್ತೀರಾ. ಮನ್ ಮನಾಭವ ಅನ್ನುವಂಥದ್ದು ಭಗವದ್ಗೀತೆಯ ಶಬ್ದ ಆಗಿದೆ. ಭಗವಂತ ತಂದೆ ಶಿವತಂದೆ ಆಗಿದ್ದಾರೆ. ಆ ಶಿವತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. 84 ಜನ್ಮದ ಚಕ್ರವನ್ನು ನೆನಪು ಮಾಡಿ, ಆಗ ನೀವು ಈ ರೀತಿ ದೇವತೆಗಳಾಗುತ್ತೀರ. ಲಿಟ್ರೇಚರ್ ಅನ್ನು ಕೂಡ ನೀವು ಉಡುಗೊರೆಯ ರೂಪದಲ್ಲಿ ನೀಡುತ್ತಿರಬೇಕು. ಶಿವತಂದೆಯ ಭಂಡಾರ ಅಂತೂ ಸದಾ ಭರ್ಪೂರಾಗಿದೆ. ಮುಂದೆ ಹೋದಂತೆ ಬಹಳಷ್ಟು ಸೇವೆ ನಡೆಯುತ್ತದೆ. ಗುರಿ ಉದ್ದೇಶ ಎಷ್ಟೊಂದು ಸ್ಪಷ್ಟವಾಗಿದೆ. ಒಂದೇ ರಾಜ್ಯ ಇತ್ತು, ಒಂದೇ ಧರ್ಮ ಇತ್ತು. ಸತ್ಯಯುಗದಲ್ಲಿ ನಾವು ಬಹಳಷ್ಟು ಶ್ರೀಮಂತರಾಗಿದ್ದೆವು. ಮನುಷ್ಯರು ಒಂದೇ ರಾಜ್ಯ ಇರಬೇಕು, ಒಂದೇ ಧರ್ಮ ಇರಬೇಕು ಎಂದು ಬಯಸುತ್ತಾರೆ. ಮನುಷ್ಯರು ಯಾವುದನ್ನು ಬಯಸುತ್ತಾರೋ ಅದರ ಸಂಪೂರ್ಣ ಪ್ರಭಾವ ಈಗ ಕಾಣಿಸುತ್ತಿದೆ. ಆದ್ದರಿಂದ ಎಲ್ಲವೂ ಸರಿ ಹೋಗುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. 100% ಪವಿತ್ರತೆ, ಸುಖ, ಶಾಂತಿಯ ರಾಜ್ಯ ಈಗ ಪುನಃ ಸ್ಥಾಪನೆ ಆಗುತ್ತಿದೆ. ನಾವೀಗ 100% ಪವಿತ್ರತೆ, ಸುಖ, ಶಾಂತಿಯ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ. ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರುತ್ತದೆ. ತಂದೆಯ ನೆನಪಿನ ಮೂಲಕ ಜ್ಞಾನದ ಬಾಣ ನಾಟುತ್ತದೆ. ನೀವು ಶಾಂತಿಯಲ್ಲಿ ಸ್ಥಿತಾಗಿ ಕೆಲವು ಶಬ್ದವನ್ನು ಹೇಳುತ್ತೀರಾ. ನೀವೀಗ ಜಾಸ್ತಿ ಶಬ್ದವನ್ನು ಉಪಯೋಗ ಮಾಡಬಾರದು, ಅಂದರೆ ನೀವೀಗ ಜಾಸ್ತಿ ಮಾತನ್ನು ಮಾತನಾಡಬಾರದು, ನೀವೀಗ ಜಾಸ್ತಿ ಶಬ್ದದಲ್ಲಿ ಬರಬಾರದು. ಪರಮಾತ್ಮ ತಂದೆಗೆ ಗೀತೆ, ಕವಿತೆ ಮುಂತಾದದ್ದು ಇಷ್ಟ ಇಲ್ಲ. ಶಿವತಂದೆಗೆ ಗೀತೆಗಳು ಮತ್ತು ಕವಿತೆಗಳ ಬಗ್ಗೆ ಇಷ್ಟ ಇಲ್ಲ. ಹೊರಗಡೆ ಜಗತ್ತಿನ ಮನುಷ್ಯರ ಜೊತೆಗೆ ಎಂದೂ ನೀವು ಕಾಂಪಿಟೇಷನ್ ಅನ್ನು ಮಾಡಬಾರದು, ಏಕೆಂದರೆ ನಿಮ್ಮ ಈ ಜ್ಞಾನದ ಮಾತೆ ಭಿನ್ನವಾದ ಮಾತಾಗಿದೆ. ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸಾಕು. ಶ್ಲೋಗನ್ ಬಹಳ ಚೆನ್ನಾಗಿದೆ. ಆ ಶ್ಲೋಗನ್ ಅನ್ನು ಓದಿ ಮನುಷ್ಯರು ಜಾಗೃತರಾಗುತ್ತಾರೆ. ಯಾವಾಗ ಮನುಷ್ಯರು ಜಾಗೃತರಾಗುತ್ತಾರೋ ಆಗ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಖಜಾನೆಯಂತೂ ಸದಾ ಭರ್ಪೂರಾಗಿರುತ್ತದೆ. ಮಕ್ಕಳಿಗೆ ತಂದೆ ಖಜಾನೆಯನ್ನು ನೀಡಿದ್ದಾರೆ, ಅಂದ ಮೇಲೆ ಪುನಃ ಆ ಖಜಾನೆ ಮಕ್ಕಳ ಕೆಲಸಕ್ಕೆ ಬರುತ್ತದೆ. ತಂದೆ ಎಂದು ಹಣವನ್ನು ತೆಗೆದುಕೊಂಡು ಇಲ್ಲಿಗೆ ಬರುವುದಿಲ್ಲ. ನಿಮ್ಮ ವಸ್ತುಗಳೇ ಇಲ್ಲಿ ಕೆಲಸಕ್ಕೆ ಬರುತ್ತದೆ. ನಿಮ್ಮ ಬಳಿ ಇರುವಂತಹ ವಸ್ತುವೆ ಈ ಯಜ್ಞದಲ್ಲಿ ಕೆಲಸಕ್ಕೆ ಬರುತ್ತದೆ. ಭಾರತದ ನಿವಾಸಿಗಳಿಗೆ ಗೊತ್ತಿದೆ. ಈಗ ನಾವು ಜಗತ್ತನ್ನು ಬಹಳಷ್ಟು ಸುಧಾರಣೆ ಮಾಡುತ್ತಿದ್ದೇವೆ. 5 ವರ್ಷದ ಒಳಗಡೆ ಇಷ್ಟು ಆಹಾರ ಧಾನ್ಯವನ್ನು ಬೆಳೆಯುತ್ತೇವೆ ಎಂದು ಭಾರತದ ನಿವಾಸಿಗಳು ಹೇಳುತ್ತಾರೆ. 5 ವರ್ಷದಲ್ಲಿ ಜಾಸ್ತಿ ಆಹಾರ ಧಾನ್ಯವನ್ನು ಬೆಳೆದಾಗ ಎಂದು ಆಹಾರ ಧಾನ್ಯಕ್ಕೋಸ್ಕರ ಕಷ್ಟದ ಅನುಭವ ಆಗುವುದಿಲ್ಲ ಎಂದು ಗೌರ್ಮೆಂಟ್ನವರು ಹೇಳುತ್ತಾರೆ. ಮತ್ತು ನಿಮಗೆ ಗೊತ್ತಿದೆ ಈಗ ಜಗತ್ತಿನಲ್ಲಿ ಎಂತಹ ಪರಿಸ್ಥಿತಿ ಬರುತ್ತದೆ, ಅಂದರೆ ಊಟ ಮಾಡಲು ಅನ್ನ ಕೂಡ ಸಿಗುವುದಿಲ್ಲ. ಅಂತಹ ಪರಿಸ್ಥಿತಿ ಈಗ ಜಗತ್ತಿಗೆ ಬರುತ್ತದೆ. ಅಂದ ಮೇಲೆ ಈ ಕಲಿಯುಗದಲ್ಲಿ ಈಗ ಪುನಃ ಎಂದು ಆಹಾರ ಧಾನ್ಯದ ಬೆಲೆ ಕಡಿಮೆ ಆಗಲು ಸಾಧ್ಯ ಇಲ್ಲ. ಮಕ್ಕಳಿಗೆ ಗೊತ್ತಿದೆ 21 ಜನ್ಮಕ್ಕೋಸ್ಕರ ನಾವೀಗ ನಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅಂದ ಮೇಲೆ ಈಗ ನಾವು ಸ್ವಲ್ಪ ಕಷ್ಟವನ್ನು ಸಹನೆ ಮಾಡಿಕೊಳ್ಳಬೇಕು. ಖುಷಿಯಂತಹ ಔಷಧಿ ಇಲ್ಲ ಎಂದು ಹೇಳುತ್ತಾರೆ, ಖುಷಿಯಂತಹ ಪೌಷ್ಟಿಕ ಆಹಾರ ಇಲ್ಲ ಎಂದು ಹೇಳುತ್ತಾರೆ. ಅತೀಂದ್ರಿಯ ಸುಖದ ಬಗ್ಗೆ ಗೋಪ ಗೋಪಿಕೆಯರ ಗಾಯನ ಇದೆ. ಮಕ್ಕಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗುತ್ತದೆ. ಯಾರು ಈ ವೃಕ್ಷದಲ್ಲಿ ಇರುವಂತಹ ಆತ್ಮರಾಗಿದ್ದಾರೋ, ಅಂದರೆ ಯಾರು ಈ ದೈವಿ ವೃಕ್ಷದ ಆತ್ಮರಾಗಿದ್ದಾರೋ, ಅವರು ಪುನಃ ಇಲ್ಲಿಗೆ ಬರುತ್ತಾರೆ. ಈ ವೃಕ್ಷ ಅಂತೂ ಈಗ ವೃದ್ಧಿ ಆಗಲೇಬೇಕು, ಸ್ಥಾಪನೆಯಂತೂ ಆಗುತ್ತಿದೆ. ಸತ್ಯುಗದಲ್ಲಿ ಅನ್ಯ ಯಾವ ಧರ್ಮವೂ ಇರುವುದಿಲ್ಲ. ಅಂದ ಮೇಲೆ ಎಲ್ಲಾ ಆತ್ಮರು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತಾರೆ. ಈಗ ಈ ವೃಕ್ಷ ಸ್ಥಾಪನೆ ಆಗಿಯೇ ಬಿಟ್ಟಿದೆ. ನಂತರ ನಂಬರ್ ವಾರಾಗಿ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ಮೇಲಿನಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಅವರು ಈ ಸೃಷ್ಟಿಗೆ ಬರಲೇಬೇಕು. ಮೇಲಿನಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುವ ಮಾತಿನಲ್ಲಿ ಮಹಿಮೆ ಯಾವ ಮಾತು ಇಲ್ಲ. ಧರ್ಮಸ್ಥಾಪಕರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಅಂದ ಮೇಲೆ ಅವರು ಸದ್ಗತಿಯ ಶಿಕ್ಷಣವನ್ನು ಹೇಗೆ ನೀಡಲು ಸಾಧ್ಯ? ಧರ್ಮಸ್ಥಾಪಕರು ಸದ್ಗತಿಯ ಬಗ್ಗೆ ತಿಳಿಸುವುದಿಲ್ಲ. ಈಗ ಪರಮಾತ್ಮ ತಂದೆ ಭವಿಷ್ಯದಲ್ಲಿ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಹೊಸ ವೃಕ್ಷದ ಕಸಿಯನ್ನು ಮಾಡುತ್ತಿದ್ದಾರೆ. ಮೊದಲು ಗಿಡವನ್ನು ಪಾಟ್ನಲ್ಲಿ ಬೆಳೆಸುತ್ತಾರೆ, ನಂತರ ಆ ಗಿಡವನ್ನು ಭೂಮಿಯಲ್ಲಿ ಬೆಳೆಸುತ್ತಾರೆ, ನಂತರ ವೃಕ್ಷ ಬೆಳೆಯುತ್ತಾ ಹೋಗುತ್ತದೆ. ಈಗ ನೀವು ಕೂಡ ಗಿಡವನ್ನು ಹಚ್ಚುತ್ತೀರ, ನಂತರ ಸತ್ಯುಗದಲ್ಲಿ ನಿಮ್ಮ ಸಂಖ್ಯೆ ವೃದ್ಧಿ ಆಗುತ್ತದೆ, ನೀವು ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಈಗ ಹೊಸ ಜಗತ್ತನ್ನು ನೀವು ಸ್ಥಾಪನೆ ಮಾಡುತ್ತಿದ್ದೀರಾ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಕಲಿಯುಗದ ಆಯಸ್ಸು ಇನ್ನೂ ಬಹಳಷ್ಟು ವರ್ಷ ಇದೆ, ಕಲಿಯುಗ ಇನ್ನೂ ಬಹಳ ವರ್ಷದವರೆಗೆ ಇರುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಏಕೆಂದರೆ ಶಾಸ್ತ್ರದಲ್ಲಿ ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಬರೆದಿದ್ದಾರೆ. ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಇನ್ನೂ 40,000 ವರ್ಷದವರೆಗೂ ಕಲಿಯುಗ ಇರುತ್ತದೆ ಎಂದು. ಈಗ ಪುನಃ ಪರಮಾತ್ಮ ತಂದೆ ಬಂದು ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಈಗ ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ ಎಂದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಗೀತೆಯ ಭಗವಂತ ಕೂಡ ಅವಶ್ಯವಾಗಿ ಈ ಸೃಷ್ಟಿಯಲ್ಲಿ ಇರಲೇಬೇಕು. ನೀವೀಗ ತಿಳಿಸುತ್ತೀರ, ಶ್ರೀಕೃಷ್ಣ ಅಂತೂ ಗೀತಾ ಜ್ಞಾನವನ್ನು ನೀಡುವ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಇರಲಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಶ್ರೀಕೃಷ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಕೃಷ್ಣ 84 ಜನ್ಮವನ್ನು ಪಡೆದುಕೊಳ್ಳುವಾಗ ಒಂದು ಜನ್ಮದ ಶಾರೀರಿಕ ಚಿತ್ರದಂತೆ ಇನ್ನೊಂದು ಜನ್ಮದ ಶಾರೀರಿಕ ಚಿತ್ರ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಈಗ ಈ ಕಲಿಯುಗದಲ್ಲಿ ಪುನಃ ಶ್ರೀಕೃಷ್ಣ ಹೇಗೆ ಬರಲು ಸಾಧ್ಯ? ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಯಾರೂ ವಿಚಾರವನ್ನು ಮಾಡುವುದಿಲ್ಲ. ಈಗ ನಿಮಗೆ ಗೊತ್ತಿದೆ, ಶ್ರೀಕೃಷ್ಣ ಸ್ವರ್ಗದ ರಾಜಕುಮಾರ ಆಗಿದ್ದಾರೆ. ಸ್ವರ್ಗದ ರಾಜಕುಮಾರ ಆದಂತಹ ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸ್ವರ್ಗದ ರಾಜಕುಮಾರ ಆದಂತಹ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಹೇಗೆ ಬರಲು ಸಾಧ್ಯ? ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡುವುದರಿಂದ ಎಲ್ಲರಿಗೂ ಅರ್ಥ ಆಗುತ್ತದೆ. ಶಿವತಂದೆಯ ಮೂಲಕ ಇವರು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಶಿವತಂದೆ ಈ ಲಕ್ಷ್ಮೀನಾರಾಯಣರಿಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ಸತ್ಯುಗದ ಸ್ಥಾಪನೆಯನ್ನು ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈ ಸೃಷ್ಟಿಚಕ್ರ ಮತ್ತು ಕಲ್ಪವೃಕ್ಷದ ಚಿತ್ರ ಏನು ಕಡಿಮೆ ಅಲ್ಲ. ಒಂದು ದಿನ ನಿಮ್ಮ ಬಳಿ ಈ ಎಲ್ಲಾ ಚಿತ್ರಗಳು ಟ್ರಾನ್ಸ್ಲೇಟ್ನ ಚಿತ್ರ ಆಗುತ್ತದೆ. ಒಂದು ದಿನ ಈ ಎಲ್ಲಾ ಚಿತ್ರವನ್ನು ನೀವು ಟ್ರಾನ್ಸ್ಲೇಟ್ನ ಚಿತ್ರದ ರೂಪದಲ್ಲಿ ನಿರ್ಮಾಣ ಮಾಡುತ್ತೀರಾ. ಪುನಃ ಎಲ್ಲರೂ ಹೇಳುತ್ತಾರೆ, ನಮಗೂ ಇಂತಹ ಚಿತ್ರ ಬೇಕು ಎಂದು. ಈ ಚಿತ್ರ ಪುನಃ ವಿಹಂಗ ಮಾರ್ಗದ ಸೇವೆಯನ್ನು ಮಾಡುವಂತಹ ಚಿತ್ರ ಆಗಿದೆ. ಅಂದರೆ ಈ ಚಿತ್ರದ ಮೂಲಕ ವಿಹಂಗ ಮಾರ್ಗದ ಸೇವೆ ನಡೆಯುತ್ತದೆ. ನಿಮ್ಮ ಬಳಿ ಎಷ್ಟು ಜನ ಮಕ್ಕಳು ಬರುತ್ತಾರೆ ಅಂದರೆ ಅಷ್ಟೆಲ್ಲಾ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಲು ನಿಮಗೆ ಸಮಯವೇ ಇರುವುದಿಲ್ಲ. ಬಹಳಷ್ಟು ಜನ ಜ್ಞಾನವನ್ನು ಕೇಳಲು ನಿಮ್ಮ ಬಳಿ ಬರುತ್ತಾರೆ. ಆಗ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ. ದಿನ ಪ್ರತಿದಿನ ಕಳೆದಂತೆ ನಿಮ್ಮ ಈ ಜ್ಞಾನದ ಫೋರ್ಸ್ ಜಾಸ್ತಿಯಾಗುತ್ತಾ ಹೋಗುತ್ತದೆ. ನಾಟಕದ ಅನುಸಾರ ಯಾರು ಹೂವಾಗುವಂತವರಾಗಿದ್ದಾರೋ ಅವರಿಗೆ ಈ ಜ್ಞಾನದ ಮಾತು ಟಚ್ ಆಗುತ್ತದೆ. ಈಗ ಮಕ್ಕಳಾದ ನೀವು ಎಂದೂ ಕೂಡ ಈ ರೀತಿ ಹೇಳುವ ಅವಶ್ಯಕತೆ ಇಲ್ಲ. ಶಿವತಂದೆ ಈ ಜ್ಞಾನದ ಮಾತನ್ನು ಇವರ ಬುದ್ಧಿಗೆ ಟಚ್ ಮಾಡಲಿ ಎಂದು ಹೇಳುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆ ಯಾರಿಗೂ ಟಚ್ ಮಾಡಿಸುವುದಿಲ್ಲ. ಸಮಯಕ್ಕೆ ಸರಿಯಾಗಿ ತನ್ನಷ್ಟಕ್ಕೆ ತಾನೇ ಜ್ಞಾನ ಟಚ್ ಆಗುತ್ತದೆ. ಪರಮಾತ್ಮ ತಂದೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ. ಬಹಳಷ್ಟು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ನನ್ನ ಪತಿಯ ಬುದ್ಧಿಗೆ ಜ್ಞಾನವನ್ನು ಟಚ್ ಮಾಡಿಸಿ ಎಂದು. ಈ ರೀತಿ ಎಲ್ಲರ ಬುದ್ಧಿಗೂ ಪರಮಾತ್ಮ ತಂದೆ ಜ್ಞಾನವನ್ನು ಟಚ್ ಮಾಡಿಸಿದರೆ ಎಲ್ಲರೂ ಸ್ವರ್ಗದಲ್ಲಿ ಒಟ್ಟಿಗೆ ಸೇರಿಕೊಳ್ಳಬೇಕಾಗುತ್ತದೆ. ಸ್ವರ್ಗದಲ್ಲಿ ಎಲ್ಲರೂ ಬರಬೇಕಾಗುತ್ತದೆ. ಶಿಕ್ಷಣದಲ್ಲಿ ಪರಿಶ್ರಮವನ್ನು ಪಡಬೇಕು. ನೀವೀಗ ಈಶ್ವರನ ಸೇವಾದಾರಿಗಳಾಗಿದ್ದೀರಾ. ಸತ್ಯ ಸತ್ಯವಾದ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮೊದಲೇ ತಿಳಿಸುತ್ತಾರೆ. ಮಕ್ಕಳೇ ಈಗ ನೀವು ಏನನ್ನು ಮಾಡಬೇಕು ಎಂದು. ಈ ರೀತಿ ಚಿತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕು. ಏಣಿಯ ಚಿತ್ರವನ್ನೂ ಕೂಡ ತೆಗೆದುಕೊಂಡು ಹೋಗಬೇಕು. ನಾಟಕದ ಅನುಸಾರ ಹೊಸ ಜಗತ್ತಿನ ಸ್ಥಾಪನೆ ಆಗಲೇಬೇಕು. ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ. ಅಂದ ಮೇಲೆ ತಂದೆಯ ಆದೇಶದ ಕಡೆ ಗಮನವನ್ನು ಕೊಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಿನ್ನ ಭಿನ್ನ ಪ್ರಕಾರದ ಲಕ್ಷಾಂತರ ಬ್ಯಾಡ್ಜ್ ಅನ್ನು ನೀವು ನಿರ್ಮಾಣ ಮಾಡಿ, ಟ್ರೈನ್ನಲ್ಲಿ ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗಿ 100 ಕಿಲೋಮೀಟರ್ನವರೆಗೆ ಟ್ರೈನ್ನಲ್ಲಿ ಪ್ರಯಾಣವನ್ನು ಮಾಡಿ, 100 ಕಿಲೋಮೀಟರ್ನವರೆಗೂ ಸೇವೆಯನ್ನು ಮಾಡುತ್ತಾ ಹೋಗಿ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಹೋಗಿ, ನಂತರ 3ನೇ ಬೋಗಿಗೆ ಹೋಗಿ. ಆಗ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗುತ್ತದೆ. ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರಬೇಕು. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಒಳ್ಳೊಳ್ಳೆ ಜ್ಞಾನರತ್ನವನ್ನು ಹುಡುಕಬೇಕು. ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಸತ್ಯ ಸತ್ಯ ಈಶ್ವರನ ಸೇವಾದಾರಿಗಳಾಗಿ ಸೇವೆಯನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಶಿಕ್ಷಣವನ್ನು ಕಲಿಯುವಂತಹ ಬಹಳಷ್ಟು ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು. ಯಾವಾಗ ಸಮಯ ಸಿಗುತ್ತದೆಯೋ ಆಗ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು. ನಾನು ಬದುಕಿರುವಾಗಲೇ ಈ ಶರೀರದಿಂದ ಸತ್ತಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು. ನಾನು ಈ ಶರೀರದಿಂದ ಸತ್ತಿದ್ದೇನೆ ಅನ್ನುವ ಸ್ಥಿತಿಯ ಅನುಭವ ಆಗಬೇಕು. ದೇಹದ ಅಭಿಮಾನ ಮರೆತು ಹೋಗಬೇಕು. ಇಂದಿನ ವರದಾನ ಆಗಿದೆ. ನಿಮ್ಮ ನಿಜ ಸಂಸ್ಕಾರದ ಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಉದಾಹರಣಾ ಸ್ವರೂಪರಾಗಿ ಪ್ರತಿಯೊಬ್ಬರಲ್ಲೂ ತಮ್ಮದೇ ಆದಂತಹ ಮೂಲ ಸಂಸ್ಕಾರ ಏನಿದೆಯೋ ಆ ಮೂಲ ಸಂಸ್ಕಾರಕ್ಕೆ ನೀವು ನೇಚರ್ ಎಂದು ಕರೆಯುತ್ತೀರಾ, ಸ್ವಭಾವ ಎಂದು ಕರೆಯುತ್ತೀರಾ? ಸಮಯಕ್ಕೆ ಸರಿಯಾಗಿ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುವಾಗ ಆ ಸ್ವಭಾವ ಅಥವಾ ಮೂಲ ಸಂಸ್ಕಾರವೇ ಅಡೆತಡೆಯನ್ನು ಹಾಕುತ್ತದೆ. ಆ ಮೂಲ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ಉದಾಹರಣಾ ಸ್ವರೂಪರಾಗಿ ಆಗ ಸಂಪೂರ್ಣ ವಿಶ್ವದ ಪರಿವರ್ತನೆ ಆಗುತ್ತದೆ. ಈಗ ಈ ರೀತಿ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಿ. ಆದಿಯ ಸಮಯದಿಂದ ಇವರಲ್ಲಿ ಇಂತಹ ಸಂಸ್ಕಾರ ಇದೆ ಎಂದು ಯಾರೂ ವರ್ಣನೆಯನ್ನು ಮಾಡಬಾರದು. ಪರ್ಸೆಂಟೇಜ್ನಲ್ಲಿ ಅಂಶ ಮಾತ್ರದಲ್ಲೂ ಹಳೆಯ ಸಂಸ್ಕಾರ ನಿಮ್ಮಲ್ಲಿ ಕಾಣಿಸಬಾರದು. ಹಳೆಯ ಸಂಸ್ಕಾರದ ಬಗ್ಗೆ ಯಾರು ನಿಮ್ಮನ್ನು ನೋಡಿ ವರ್ಣನೆಯನ್ನು ಮಾಡಬಾರದು. ಆಗ ಸಂಪೂರ್ಣ ಪರಿವರ್ತನೆಯನ್ನು ಮಾಡಿಕೊಂಡು ಉದಾಹರಣಾ ಸ್ವರೂಪ ಆತ್ಮರು ನೀವಾಗಿದ್ದೀರಾ ಎಂದು ನಿಮ್ಮನ್ನು ನೋಡಿ ಎಲ್ಲರೂ ಹೇಳುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ. ಈಗ ಪ್ರಯತ್ನವನ್ನು ಮಾಡುವಂತಹ ಸಮಯ ಸಮಾಪ್ತಿಯಾಗಿದೆ. ಆದ್ದರಿಂದ ಮನಸ್ಸಿನಿಂದ ಪ್ರತಿಜ್ಞೆಯನ್ನು ಮಾಡಿ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ. ಹೇಗೆ? ವಿಜ್ಞಾನವನ್ನು ಪ್ರಯೋಗ ಮಾಡುತ್ತಾರೆ, ಅಂದರೆ ವಿಜ್ಞಾನದ ಶಕ್ತಿಯ ಪ್ರಯೋಗವನ್ನು ಮಾಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಈ ವಿಜ್ಞಾನ ಈಗ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದೆ ಎಂದು, ವಿಜ್ಞಾನದ ಮೂಲಕ ಒಳ್ಳೆಯ ಕಾರ್ಯ ನಡೆಯುತ್ತದೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಅದೇ ರೀತಿ ನೀವು ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಿ. ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡುವುದಕ್ಕೋಸ್ಕರ ಏಕಾಗ್ರತೆಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ. ಏಕಾಗ್ರತೆಗೆ ಮುಖ್ಯ ಆಧಾರ ಅಂದರೆ ಮನಸ್ಸಿನಲ್ಲಿ ನಿಯಂತ್ರಣ ಶಕ್ತಿ, ಅಂದರೆ ಕಂಟ್ರೋಲಿಂಗ್ ಪವರ್ ಇರಬೇಕು. ನಿಯಂತ್ರಣ ಶಕ್ತಿಯ ಮೂಲಕ ಮನೋಬಲ ವೃದ್ಧಿಯಾಗುತ್ತದೆ. ಮನೋಬಲವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಏಕಾಂತ ವಾಸಿಗಳಾಗಿ ಒಳ್ಳೆಯದು. ಓಂ ಶಾಂತಿ.